ಕೈಯನ್ನ ಯಾರು ಆನಂದದಲ್ಲಿ ಇಟ್ಟಿರುತ್ತಾರೆಯೋ ಅವರು ಈ ಜಗತ್ತಿನಲ್ಲಿ ಅತ್ಯಂತ ಪ್ರಸಿದ್ಧರಾಗುತ್ತಾರೆ. ಕಾರಣ, ತಾಯಿಯ ಆಶೀರ್ವಾದದಿಂದ ಉದ್ಧಾರವಾಗದೇ ಇರತಕ್ಕಂಥವರೇ ಇಲ್ಲ. ಸ್ವಯಂ ಪರಮಾತ್ಮನೂ ಕೂಡ ಅವನು ಎಲ್ಲ ತಾಯಿ ತಂದೆಯರಿಗೆ ತಾಯಿ ತಂದೆ ಆದರೂ ಕೂಡ ಅವನೇ ಸ್ವತಃ ಜನ್ಮ ತಾಳಿದಾಗ, ಮಗುವಾದಾಗ ಅವನು ತನ್ನ ತಾಯಿಯನ್ನು ತಂದೆಯನ್ನು ಯಾವ ಪ್ರಕಾರ ಸಂತುಷ್ಟಿಗೊಳಿಸಬೇಕೋ ಆ ರೀತಿಯಲ್ಲಿ ಸಂತುಷ್ಟಿಗೊಳಿಸುವಲ್ಲಿ ಯಾವ ಹೆಜ್ಜೆಯನ್ನೂ ತಪ್ಪುವುದಿಲ್ಲ. ಆ ಒಂದು ದಿವ್ಯವಾದ ಪಾಠವನ್ನು ನಾವು ಈ ಸ್ತೋತ್ರದಲ್ಲಿ ಕಾಣಬಹುದಾಗಿದೆ. ಇದು ಒಂದು ವಿಚಾರ. ಈಗ ನೇರವಾಗಿ ನಮ್ಮ ಉಪನ್ಯಾಸಕ್ಕೆ ಬರೋಣ. ನಿನ್ನೆಯವರೆಗೆ ಕೆಲವು ಶ್ಲೋಕಗಳಾದವು. ಇವತ್ತು ಯಾವ ಶ್ಲೋಕವನ್ನು ಹೇಳಿ ತನ್ನ ಮೂಲಕ ಯಾವ ವಿಚಾರವನ್ನು ತಿಳಿಸ್ತಾ ಇದ್ದಾನೆ ಅನ್ನೋದನ್ನು ನೋಡೋಣ. ಹೀಗೆ ಪ್ರಾರಂಭಿಸ್ತಾನೆ. ಯದಾಹಿ ನೇಂದ್ರಿಯಾರ್ಥೇಷು ನ ಕರ್ಮಸ್ವನು ಚಜ್ಜತೆ ಸರ್ವಸಂಕಲ್ಪ ಸನ್ಯಾಸಿ ಯೋಗಾರೂಢಸ್ತದೋಚ್ಯತೆ. ಯಾವಾಗ ಯೋಗಿಯಾದವನು ಇಂದ್ರಿಯ ವಿಷಯಗಳಲ್ಲಿ ಹಾಗೂ ತಾನು ಮಾಡುವ ಕರ್ಮಗಳಲ್ಲಿ ಆಸಕ್ತನಾಗಿರುವುದಿಲ್ಲವೋ ಮತ್ತು ಸರ್ವ ಸಂಕಲ್ಪಗಳನ್ನು ತ್ಯಾಗ ಮಾಡಿರುತ್ತಾನೆಯೋ, ಆಗ ಅವನನ್ನು ಯೋಗದಲ್ಲಿ ನೆಲೆ ನಿಂತವನು, ಯೋಗದಲ್ಲಿ ನೆಲೆ ನಿಂತವನು ಅಂತ ಹೇಳಲಾಗುತ್ತೆ. ಯೋಗದ ಆ ಉನ್ನತ ಮಟ್ಟಕ್ಕೆ ಬರುವಂತಹದ್ದು ಒಂದು ವಿಚಾರವಾದರೆ, ಅಲ್ಲೇ ನೆಲೆ ನಿಲ್ಲುವಂತಹದ್ದು ಬಹಳ ಮುಖ್ಯವಾದಂತಹ ಇನ್ನೊಂದು ವಿಚಾರ. ಎಷ್ಟೋ ಜನ ಒಳ್ಳೆಯವರಿರ್ತಾರೆ, ಆ ಒಳ್ಳೆತನದಲ್ಲಿ ಅವರು ನೆಲೆ ನಿಂತಿದ್ದಾರೋ, ಅದು ಬಹಳ ಮುಖ್ಯವಾದಂಥ ಅಂಶ. ಕೆಲವು ದಿನ ಒಳ್ಳೆಯವರಾಗಿರುವುದು ಯಾರೋ ಸ್ವಾಮಿಗಳು ಮಾತು ಕೇಳಿಯೋ, ಯಾರೋ ಅಧ್ಯಾಪಕರ ಮಾತು ಕೇಳಿಯೋ, ಯಾವುದೋ ಒಂದು ಒಳ್ಳೆಯ ಪುಸ್ತಕವನ್ನು ಓದಿಯೋ, ಕೆಲವು ಒಳ್ಳೆಯ ವಿಚಾರಗಳನ್ನು ತಿಳಿದು ಇದನ್ನು ನನ್ನ ಜೀವನದಲ್ಲಿ ಇಟ್ಕೊಳ್ಬೇಕು, ಅನುಷ್ಠಾನಕ್ಕೆ ತಂದುಕೊಳ್ಬೇಕು ಅಂತ ಒಂದು 3 ದಿವಸ ಅಭ್ಯಾಸ ಮಾಡಿ ಒಂದು 3 ದಿವಸ ಒಳ್ಳೆಯವನಾಗಿರ್ತಾನೆ ಅಂತ ಇಟ್ಕೊಳ್ಳಿ. 4ನೇ ದಿನ ಯಾವುದೋ ಒಂದು ಪ್ರಲೋಭನೆ ಬಂತು, ಯಥಾ ಪ್ರಕಾರ ಬಾಕಿ ಉಳಿದವರಂತೆ ವರ್ತಿಸಿದ ಅಂತ ಇಟ್ಕೊಳ್ಳಿ. ಆಗ ಅವನು ಆ ಒಳ್ಳೆತನದಲ್ಲಿ ನೆಲೆಸಿಲ್ಲ, ನೆಲೆ ನಿಲ್ಲಲಿಲ್ಲ ಅಂತ ಅರ್ಥ. ಅದು ನಮ್ಮ ಸೆಕೆಂಡ್ ನೇಚರ್ ಆಗಬೇಕು, ಒಳ್ಳೆತನ. ಹಾಗೆ ಈ ಆಧ್ಯಾತ್ಮಿಕತೆ ಅಂತ ಹೇಳ್ತಕ್ಕಂಥದ್ದು ನಮ್ಮ ಸೆಕೆಂಡ್ ನೇಚರೇ ಆಗಬೇಕು, ಅಥವಾ ಅದೇ ನಮ್ಮ ನೇಚರ್ ಆಗಬೇಕು. ನಮ್ಮ ಸ್ವಭಾವದಲ್ಲಿ ಆ ಆಧ್ಯಾತ್ಮಿಕತೆ ಅಂತ ಹೇಳ್ತಕ್ಕಂಥದ್ದು ನೆಲೆಗೊಂಡಿರಬೇಕು. ಅಲ್ಲಿಯವರೆಗೆ ಈ ಸಾಧನೆ ಮುಂದುವರೆದಿರುತ್ತದೆ. ಸಿದ್ಧಿಯಾದ ಮೇಲೂ ಕೂಡ ಅವನು ಆ ಒಂದು ಧ್ಯಾನದಲ್ಲಿ ಮಗ್ನರಾಗಿದ್ದುಕೊಂಡು ಅದನ್ನು ನೆಲೆಗೊಳಿಸುವಂತಹ ವಿಷಯದಲ್ಲಿ ಅವನು ಪ್ರಯತ್ನಿಸಬೇಕಾಗ್ತದೆ. ಹೀಗೆ ನೆಲೆ ನಿಂತವನ ವಿಚಾರವನ್ನು ಹೇಳ್ತಾ ಶ್ರೀಕೃಷ್ಣ, ಯೋಗಿಯಾದವನು ಇಂದ್ರಿಯ ವಿಷಯಗಳಲ್ಲಿ ಹಾಗೂ ತಾನು ಮಾಡುವ ಕರ್ಮಗಳಲ್ಲಿ ಆಸಕ್ತನಾಗಿರುವುದಿಲ್ವೋ, ಇಂದ್ರಿಯಗಳಲ್ಲಿ ಆಸಕ್ತನಾಗಿರಬಾರದು, ಮಾಡುವ ಕರ್ಮಗಳಲ್ಲಿ ಆಸಕ್ತನಾಗಿರಬಾರದು, ಮತ್ತು ಸರ್ವ ಸಂಕಲ್ಪಗಳನ್ನು ತ್ಯಾಗ ಮಾಡಿರುತ್ತಾನೆಯೋ. ಇಂದ್ರಿಯಗಳಲ್ಲಿ ಅವನು ಆಸಕ್ತಿಯನ್ನು ಹಿಡಿದಿದ್ದ ಮೇಲೆ, ಕರ್ಮಗಳಲ್ಲಿ ಅವನು ಆಸಕ್ತಿಯನ್ನು ಹಿಡಿದಿದ್ದ ಮೇಲೆ ಸರ್ವ ಸಂಕಲ್ಪಗಳ ಮಾತೇನು ಬಂತಲ್ಲಿ, ಹೇಳಬೇಕಾಗಿಯೇ ಇಲ್ಲ, ಆದರೂ ಹೇಳಬೇಕಾಗಿದೆ. ಯಾಕೆ ಗೊತ್ತೇನು, ಯಾಕೆ ಗೊತ್ತೇನು, ಪ್ರತಿಯೊಂದು ಕೂಡ ಬೀಜ ರೂಪದಲ್ಲಿ ಮತ್ತು ರಸದ ರೂಪದಲ್ಲಿ ಸಂಕ್ಷಿಪ್ತವಾಗಿ ಸೂಕ್ಷ್ಮವಾಗಿ ಮನಸ್ಸಿನಲ್ಲಿ ಉಳಿದು ಬಿಡ್ತದೆ. ಅಹಂಕಾರ ಅಹಂಕಾರ ಅಂತ ಅದು ಬಹಳ ಕೆಟ್ಟದ್ದು ಕೆಟ್ಟದ್ದು ಅಂತ ಕೇಳ್ತೇವೆ, ಅದನ್ನು ಹೋಗಲಾಡಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತೇವೆ, ಆದರೂ ಸ್ವಲ್ಪ ಅಲ್ಲಿ ಉಳಿದಿರುತ್ತದೆ. ಅಥವಾ ಮರುದಿವಸ ಇನ್ನಷ್ಟು ಹೆಚ್ಚು ಅದು ವ್ಯಕ್ತವಾದದ್ದು ಕಂಡುಬರ್ತದೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ಅಶ್ವತ್ಥ ಮರವನ್ನ ಅಥವಾ ಮರದ ಕೊಂಬೆಯನ್ನ ಇವತ್ತು ಕತ್ತರಿಸಿ ನಾಳೆ ಮತ್ತೆ ಅಲ್ಲಿ ಮೊಳೆತು ಒಂದು ಟೊಂಗೆ ಸಿದ್ಧವಾಗಿ ಬಿಟ್ಟಿರ್ತದೆ, ಬಹಳ ಬೇಗ ಅದು ಮೊಳೆತು ಬಂದು ಬಿಡುತ್ತದೆ ಅಂತ. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ ಅಂತನ್ನುವ ಒಂದು ಶ್ಲೋಕ ಇದೆ ಎರಡನೆಯ ಅಧ್ಯಾಯದಲ್ಲಿ. ಯೋಗಿಯಾದವನು ತನ್ನ ಎಲ್ಲ ಇಂದ್ರಿಗಳನ್ನು ಹತೋಟಿಯಲ್ಲಿಟ್ಕೊಂಡು ಅಥವಾ ಉದಾತ್ತೀಕರಿಸಿಕೊಂಡು ಅವನು ಸಮಾಧಿಯಲ್ಲಿ ಇರಬೇಕಾದ್ರೆ ಆ ಇಂದ್ರಿಯಗಳಿಗೆ ಉಪವಾಸ ಹಾಕ್ತಾನೆ, ಇಂದ್ರಿಯಗಳ ವಿಷಯಗಳಿಂದ ಅಥವಾ ವಿಷಯ ವಸ್ತುಗಳಿಂದ ದೂರವಾಗಿರ್ತಾನೆ, ಅದಕ್ಕೆ ಉಪವಾಸ ಹಾಕ್ತಾನೆ. ಆದರೆ ಎಷ್ಟೇ ಉಪವಾಸ ಹಾಕಿದರೂ ಕೂಡ ಅದರಲ್ಲಿರ್ತಕ್ಕಂಥ ಆಸಕ್ತಿ ಹಾಗೆ ಉಳಿದಿರುತ್ತದೆ ಅಂತನ್ನೋದನ್ನು ತಿಳಿಸೋದಕ್ಕೋಸ್ಕರ ಶ್ರೀಕೃಷ್ಣ ಹೇಳ್ತಾನೆ, ಯಾರು ಉಪವಾಸ ಮಾಡಿರ್ತಾರೋ ಎರಡು ಮೂರು ದಿನ ಅಥವಾ ಮೂರು ನಾಲ್ಕು ದಿನ, ಅವರಲ್ಲಿ ಎಲ್ಲ ಬಗೆಯ ವಿಷಯ ಆಸಕ್ತಿ ಹೊರಟೋಗ್ಬಿಟ್ಟಿರ್ತದೆ. ಹೊಟ್ಟೆಗೆ ಹಿಟ್ಟಿಲ್ದಿದ ಮೇಲೆ ಇನ್ನು ಈ ವಿಷಯಾಸಕ್ತಿ ಹೊರತಕ್ಕಂಥದ್ದು, ಇದರ ಮೇಲೆ ಆಸಕ್ತಿ ಹುಟ್ಟುವುದೇ ಇಲ್ಲ, ಅದು ಅಭಿರುಚಿ ಇರುವುದೇ ಇಲ್ಲ. ಆದರೆ ಮೆಲ್ಲನೆ ಉಣಬಡಿಸಿ ಒಂದು ದಿವಸ ಊಟ ಮಾಡಲಿ, ಎರಡು ದಿವಸ ಊಟ ಮಾಡಲಿ, ಮೂರು ದಿವಸ ಊಟ ಮಾಡಲಿ, ಸರಿಯಾಗಿ ಪುಷ್ಟಿಕರವಾದಂಥ ಆಹಾರವನ್ನು ಸ್ವೀಕರಿಸಿ ಪುಷ್ಟಿಯಾಗಿ ಬೆಳೀಲಿ, ಆಮೇಲೆ ಅವನನ್ನು ಕೇಳಿ ನೋಡಿ ಏನೇನು ಭೋಗ ಭಾಗ್ಯಗಳೆಲ್ಲ ಇವೆಯೋ ಈ ಜಗತ್ತಿಂದ ಅದೆಲ್ಲ ಬೇಕು ಅಂತ ಅವನು ಹೇಳಿಬಿಡ್ತಾನೆ. ಆ ಮೂರು ದಿನ ಉಪವಾಸ ಇದ್ದಾಗ ಏನೂ ಬೇಡ ಅಂತ ಹೇಳ್ತಕ್ಕಂಥ ಮನುಷ್ಯ, ಹೇಳಿದಂಥ ಮನುಷ್ಯ ಇವತ್ತು ಎಲ್ಲವನ್ನೂ ಬೇಕು ಅಂದ್ಬಿಡ್ತಾನೆ. ಹೇಗೆ ಅಲ್ಲಿ ರಸ ಇತ್ತು, ಹಾಗೇನೇನೆ ಸಂಕಲ್ಪ ಸಂಕಲ್ಪ ಅಂತ ಹೇಳ್ತಕ್ಕಂಥ ಅದೊಂದು ಇದ್ದುಬಿಡ್ತು ಅಂತ ಹೇಳಿದರೆ ಕರ್ಮಗಳು ಬಂದುಬಿಡುತ್ತವೆ, ಇಂದ್ರಿಯ ಲೀಲೆಗಳು ಕೂಡ ಬಂದುಬಿಡುತ್ತವೆ, ಎಲ್ಲ ಕೂಡ ಬಂದುಬಿಡುತ್ತವೆ. ಆದ್ದರಿಂದ ಸಂಕಲ್ಪವನ್ನು ಕೂಡ ನಾಶ ಮಾಡಿಬಿಡಬೇಕು ಅಂತ. ಆ ಸಂಕಲ್ಪ ಕೂಡ ಹೋಗಬೇಕಾದ್ರೆ ನೋಡಿ, ಇದೆಲ್ಲ ನೆನಪಿಟ್ಕೊಳ್ಬೇಕು ದಯವಿಟ್ಟು. ಹೆಚ್ಚಿನವರು ನೀವೆಲ್ಲ ಗೃಹಸ್ಥರು, ಮುಂದೆ ಗೃಹಸ್ಥರಾಗಲಿಕ್ಕೆ ಇರುವವರು, ಆದ್ದರಿಂದ ಇದು ನಿಮಗೆ ಎಷ್ಟರ ಮಟ್ಟಿಗೆ ಸಂಬಂಧಪಡ್ತದೋ ಹೇಳೋದಕ್ಕೆ ಬರೋದಿಲ್ಲ. ಆದರೆ ಸಂಯಮದ ಸ್ವಲ್ಪ ಸ್ವಲ್ಪ ಅಭ್ಯಾಸವನ್ನಾದರೂ ಮಾಡಿಕೊಂಡು ಬರೋದಕ್ಕೆ ಇಂಥ ಮಾತುಗಳು ನಿಮಗೆ ಸಹಕಾರಿಯಾಗುತ್ತವೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಈ ಜನ್ಮದಲ್ಲಿ ಅಲ್ಲದಿದ್ದರೆ ಮುಂದಿನ ಜನ್ಮದಲ್ಲಾದರೂ ನಾವು ಪರಿಪೂರ್ಣ ಯೋಗಿಗಳಾಗಿ ಆ ಆತ್ಮಾನಂದವನ್ನು ಅನುಭವಿಸಲೇಬೇಕು. ಅದಕ್ಕೊಂದು ತಯಾರಿ ತಯಾರಿ ಅಂತ ಆಗಬೇಕು. ಆ ತಯಾರಿಗೆ ಇದೇ ಒಂದು ನಾಂದಿ ಆಗಿರಬಹುದು, ಯಾರಿಗೊತ್ತು. ಆ ದೃಷ್ಟಿಯಿಂದಲೂ ಕೂಡ ನೀವೆಲ್ಲರೂ ಕೂಡ ಇದನ್ನು ತಿಳಿದುಕೊಳ್ಬಹುದು. ಈ ಮನುಷ್ಯರು ಮನುಷ್ಯರು ಅಂತನೋರ್ನ ಈ ಜಗತ್ತಿಗೆ ಬಿಗಿದಿಟ್ಟಿರೋದು ಯಾವುದು ಅಂತ ಕೇಳಿದರೆ ಅವನ ಇಂದ್ರಿಯಗಳು ಅಲ್ಲ, ಅವನು ಮಾಡ್ತಕ್ಕಂಥ ಕರ್ಮಗಳು ಅಲ್ಲ, ಅವನ ಮನಸ್ಸಿನಲ್ಲಿರ್ತಕ್ಕಂಥ ಆಸೆ ಆಸಕ್ತಿಗಳೇ ಆಗಿವೆ, ಅವನ ಬಂಧನಕ್ಕೆ ಮೂಲವಾಗಿವೆ ಅಂತನ್ನುವ ಮಾತನ್ನು ನಾವು ಈ ಶ್ಲೋಕದಲ್ಲಿ ನೋಡ್ತೇವೆ. ಬಂಧನ 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 ಆಸಕ್ತಿ ಅಂತ ಹೇಳ್ತಕ್ಕಂಥದ್ದು ನಮ್ಮನ್ನು ಕಟ್ಟಿ ಹಾಕಿಬಿಟ್ಟಿರ್ತದೆ. ಆಸಕ್ತಿ ಅಂತ ಹೇಳ್ತಕ್ಕಂಥದ್ದು ತೆಗೆದ ತಕ್ಷಣ ಅವನು ಇವತ್ತು ಬೆಂಗಳೂರಿನಲ್ಲಿರಲಿ, ನಾಳೆ ಲಂಡನ್ನಲ್ಲಿರಲಿ, ನಾಡದು ಸಿಡ್ನಿಯಲ್ಲಿರಲಿ, ಎಲ್ಲಿ ಬೇಕಾದರೂ ಇರಲಿ, ಅವನು ತನ್ನ ಆ ಪೂರ್ವ ಸ್ಥಿತಿಯಲ್ಲಿ ಇದ್ದಂತಹ ದೇಶಗಳನ್ನೇ ಆಗಲಿ ಜನಗಳನ್ನೇ ಆಗಲಿ ನೆನಪೇ ಇಟ್ಕೊಳ್ಳೋದಿಲ್ಲ, ಯಾವುದೇ ಬಗೆಯ ದುಃಖವೂ ಅವನಿಗೆ ಆಗೋದಿಲ್ಲ. ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋದ್ನಲ್ಲ, ಆ ಹಳೆಯ ದೇಶ ಮರೆತು ಹೋಯ್ತಲ್ಲ, ಅಥವಾ ಆ ಹಳೆಯ ದೇಶ ಇನ್ನು ನನಗಿಲ್ವಲ್ಲ ಅಂತ ಹೇಳ್ತಕ್ಕಂಥ ಈ ದುಃಖ ಅವನಿಗೆ ಇರೋದಿಲ್ಲ. ಯಾಕೆಂತ ಹೇಳಿದ್ರೆ ಅಲ್ಲಿ ಯಾವುದೇ ಬಗೆಯ ಆಸಕ್ತಿ ಇಲ್ಲ. ಶ್ರೀರಾಮಕೃಷ್ಣ ಇದಕ್ಕೊಂದು ಭಾಳ ಸುಂದರವಾದ ಉದಾಹರಣೆಯನ್ನು ಕೊಟ್ಟಿರ್ತಾರೆ. ಮಗು ಅದನ್ನು ತಾಯಿ ತವರು ಮನೆಗೆ ಕರೆದುಕೊಂಡು ಹೋಗಿರ್ತಾಳೆ, ಒಂದು ವಾರ ಇರ್ತಾಳೆ. ಆ ಮಗು ಕೂಡ ಪಕ್ಕದ ಮನೆಯ ಮಕ್ಕಳನ್ನೆಲ್ಲ ಸೇರಿಸ್ಕೊಂಡು ಗೋಲಿ ಆಡುತ್ತೆ, ಆಟವಾಡುತ್ತೆ, ನಗ್ತಾ ಇರುತ್ತೆ, ತಾಯಿ ಕೊಟ್ಟಂಥ ತಿಂಡಿಯನ್ನು ಹಂಚಿಕೊಳ್ಳುತ್ತದೆ, ಭಾಳ ಸ್ನೇಹವನ್ನು ಬೆಳೆಸ್ಕೊಳ್ಳುತ್ತೆ. ಏಳು ದಿನ ಆಯಿತು, ತಾಯಿ ಈಗ ಗಂಡನ ಮನೆಗೆ ಹೋಗ್ತಕ್ಕಂತಹ ಸಿದ್ಧತೆಯಲ್ಲಿದ್ದಾಳೆ. ಹೇಳ್ತಾಳೆ ಮಗುವಿಗೆ, ಬಾ ಹೋಗೋಣ ಅಂತ. ಯಾವತ್ತು ಬರಬೇಕು ಯಾವತ್ತು ಹೋಗಬೇಕು ಅಂತ ಅನ್ನೋದೆಲ್ಲ ಗೊತ್ತಿಲ್ಲ, ತಾಯಿ ಕರೆದ ತಕ್ಷಣ ಹೊರಡೋದು ಅಷ್ಟೇ. ಯಾವಾಗ ತಾಯಿ ಕರೀತಾಳೋ ಹೋಗೋಣ ಮನೆಗೆ ಅಂತ. ಆ ಸ್ನೇಹಿತರೆಲ್ಲರನ್ನೂ ಕೂಡ ಹೀಗೆ ನೋಡ್ತಾ ಬಹುಶಃ ಟಾಟಾ ಈಗ ಹೊಸ್ದಾಗಿ ಕಲ್ತಿರೋದ್ರಿಂದ ಟಾಟಾ ಅಂತ ಮಾಡ್ತಾ ಹೊರಟೋಗ್ಬಿಡುತ್ತೆ. ಆಮೇಲೆ ಇದ್ ಕಡೆಗೆ ಮನೆ ಬಂದ ಮೇಲೆ ಅಲ್ಲಿ ಎಷ್ಟು ಜನ ಸ್ನೇಹಿತರಿದ್ರು, ಅದಕ್ಕೆಲ್ಲ ಪತ್ರ ಬರೀಬೇಕು, ಫೋನ್ ಮಾಡಬೇಕು ಅಂತದ್ದು ಯೋಚನೆಯೇ ಮಾಡೋದಿಲ್ಲ. ಅದು ಇಷ್ಟರ ಮಟ್ಟಿಗೆ ಅದು ನಿಸ್ವಾರ್ಥವಾಗಿರ್ತದದು, ಅಥವಾ ನಿರಾಸಕ್ತಿಯಿಂದ ಇರ್ತದೆ. ಆಸಕ್ತಿ ಅಂತ ಹೇಳ್ತಕ್ಕಂಥದ್ದು ಅವರ ಮನಸ್ಸು ಅದರ ಮನಸ್ಸಿನಲ್ಲಿ ಇರೋದೇ ಇಲ್ಲ. ಆದ್ರಿಂದಲೇನೇ ಅದು ಬಹಳ ಸುಖವಾಗಿರ್ತದೆ, ಅದು ಬಹಳ ಸುಖವಾಗಿರ್ತದೆ. ಇರಿ ಜೊತೆಯಲ್ಲಿ, ಇರಿ ಸಂಸಾರದಲ್ಲಿ, ಎಲ್ಲ ಒಟ್ಟಿಗೆ ಇರಿ. ಇರಿ ಇರದವರಂತೆ ಇರಿ, ಇದ್ದು ಇಲ್ಲದವರಂತೆ ಇರಿ. ತಾವರೆಯ ಎಲೆಯ ಮೇಲೆ ನೀರು ಇರುವಂತೆ ಇರಿ. ಇರಬೇಡ ಅಂತ ಹೇಳಲಿಲ್ಲ, ಅಂಟಿಕೊಳ್ಳಬೇಡ ಅಂತ ಹೇಳಿತ್ತು. ಆ ಅಂಟಿಕೊಳ್ಳದೆ ಇರತಕ್ಕಂಥ ಸ್ಥಿತಿಯನ್ನು ತಂದುಕೊಳ್ಳಬೇಕಾದ್ರೆ ಆಲೋಚಿಸಬೇಕು, ಇವರು ಯಾರೂ ನಮ್ಮವರಲ್ಲ, ಇವರು ಯಾರೂ ನಮ್ಮವರಲ್ಲ, ನನ್ನವನು ಅಂತನೋನು ದೇವರು ಒಬ್ಬನೇ, ಅಥವಾ ನನ್ನವನು ಅಂತ ಹೇಳ್ತಕ್ಕಂಥವನು ನಾನು ಒಬ್ಬನೇ. ಅವರವರ ಮೇಲಿನ ಪ್ರೀತಿಗಿಂತ ದೊಡ್ಡ ಪ್ರೀತಿ ಇನ್ಯಾವ ತಾನೇ ಇರೋದಕ್ಕೆ ಸಾಧ್ಯ? ಈ ದೃಷ್ಟಿಯಿಂದಲೂ ಕೂಡ ನಾವು ಇತರ ವ್ಯಕ್ತಿಗಳ ಮೇಲಿನ, ಇತರ ವಸ್ತುಗಳ ಮೇಲಿನ, ಇತರ ಸ್ಥಳಗಳ ಮೇಲಿನ ಆಸಕ್ತಿಯನ್ನು, ಮೋಹವನ್ನು ಕಳೆದುಕೊಂಡು ಮುಕ್ತರಾಗಬಹುದು. ಇದೆಲ್ಲ ನೋಡಿ ಮಾನಸಿಕ ಕ್ರಿಯೆ. ಯೋಗಿಗಳು ಇಲ್ಲಿ ವಿಶೇಷ ಗಮನ ಕೊಡ್ತಾರೆ, ನಾವು ತಕ್ಕಮಟ್ಟಿನ ಗಮನವನ್ನಾದರೂ ಕೊಡಬೇಕು. ಈ ಬಂಧನದ ಬಗ್ಗೆ ಶ್ರೀರಾಮಕೃಷ್ಣ ಒಂದು ಸ್ವಾರಸ್ಯಕರವಾದ ಕತೆ ಹೇಳಿದ್ದಾರೆ. ಬಂಧನ ಬಂಧನ ಅಂತ ಹೇಳ್ತಕ್ಕಂಥದ್ದು ಇತ್ತು ಅಂತ ಹೇಳಿದ್ರೆ ನಾವು ಯಾವ ಒಂದು ಕ್ಷೇತ್ರದಲ್ಲೂ ಕೂಡ ಮುಂದುವರೆದು ಮುಂದೆ ಹೋಗೋದು ಅಂತ ಹೇಳ್ತಕ್ಕಂಥದ್ದು ಇಲ್ವೇ ಇಲ್ದಾಗ ಆಗಿಬಿಡುತ್ತೆ ಅಂತ. ಒಂದು ಐದಾರು ಜನ ತಮ್ಮ ತೋಟದಲ್ಲಿ ಬೆಳೆದಿರ್ತಕ್ಕಂಥ ತರಕಾರಿಗಳನ್ನು ತುಂಬಿಕೊಂಡು ಒಂದು ದೋಣಿ ಮಾಡಿಕೊಂಡು ಸಂತೆಕಟ್ಟೆಗೆ ಬಂದ್ರಂತೆ. ದೋಣಿ ದಾಟಬೇಕು, ಯಾಕೆಂದರೆ ಅಂತ ಒಂದು ನದಿ ಇತ್ತು, ವಿಶಾಲವಾದ ದೊಡ್ಡದೊಂದು ನದಿ ಇತ್ತು. ಆ ನದಿಯನ್ನು ದಾಟಿ ಮಾಡ್ಕೊಂಡು ಬರಬೇಕಾಗಿತ್ತು. ದೋಣಿಯಲ್ಲಿ ತರಕಾರಿಯನ್ನು ತುಂಬಿಕೊಂಡು ತಗೊಂಡು ಬಂದರು, ಈಚೆ ಕಡೆಗೆ ತಗೊಂಡ್ಬಂದರು. ಆಮೇಲೆ ಅವುಗಳನ್ನ ಸಂತೆಕಟ್ಟೆ ತೆಗೆದುಕೊಂಡು ಹೋದರು, ಮಾರಿದರು, ಸಂಪಾದನೆ ಆಯಿತು, ಕೈನಲ್ಲಿ ಕಾಸಾಯಿತು. ಅವರೆಲ್ಲ ರೈತಾಪಿಗಳಾದ್ರಿಂದ ದುಡಿದು ದುಡಿದು ಆಯಾಸಗೊಂಡಿರ್ತಾರೆ. ದುಡಿದವರು ಆಯಾಸ ಪರಿಹಾರ ಆಗಬೇಕಾದ್ರೆ ಕುಡಿತ ಒಂದೇ, ದುಡಿತಕ್ಕೆ ಪರಿಹಾರ ಕುಡಿತ ಒಂದೇ ಅಂತ ಅವರ ಭಾವನೆ. ಸಾಮಾನ್ಯರ ಸುಖ ಲೋಲುಪ್ತಿ ಅಂದರೆ ಕುಡಿತರು ಹುಟ್ಟು ಹುಟ್ಟು ಅಂತ ಇರುತ್ತೆ, ಅದಕ್ಕೆ ಹುಟ್ಟು ಹಾಕೋದು ತೊಳೆ ಅಂತ ಹೇಳ್ತಾರೆ, ಹುಟ್ಟು ಅಂತ ಹೇಳ್ತಾರೆ. ಆರು ಜನರು ಕೂಡ ರೈತರು ಹುಟ್ಟು ಹಾಕಿದ್ರಂತೆ. ಹುಟ್ಟಾಕಿ ಭಾಳ ಉತ್ಸಾಹದಿಂದ ಹುಟ್ಟಾಕಿದ್ರು, ಯಾಕೆಂತ ಹೇಳಿದ್ರೆ ಆ ಉತ್ಸಾಹ ಅಂತ ಹೇಳ್ತಕ್ಕಂಥದ್ದು ಒಳಗಡೆ ಸೇರಿತ್ತಲ್ಲ, ಉತ್ಸಾಹದಿಂದ ಹುಟ್ಟು ಹಾಕಿದ್ರು. ಹುಟ್ಟು ಹಾಕಿದ್ರು, ಮಾತುಕತೆ ಆಡುತ್ತಾ ಹುಟ್ಟು ಹಾಕಿದ್ರು, ಹಾಡುಗಳನ್ನು ಹಾಡುತ್ತಾ ಹುಟ್ಟು ಹಾಕಿದ್ರು. ಬೆಳಿಗ್ಗೆ ನೋಡ್ತಾರೆ ಅಲ್ಲೇ ಇದ್ರು. ಯಾಕಪ್ಪ, ಬೆಳಿಗ್ಗೆ ಹೊತ್ತಿಗೆ ಅವರಿಗೆ ಆ ಅಮಲೆಲ್ಲ ಎಳೆದಿತ್ತು ನೋಡಿ. ನೋಡ್ತಾರೆ ಲಂಗರು ಲಂಗರು ಅಂತ ಒಂದಿರುತ್ತೆ ದೋಣಿಗೆ, ಆ ಲಂಗರು ನೆತ್ತಿ ದೋಣಿಯೊಳಗೆ ಹಾಕ್ಕೊಳ್ಳಿಲ್ಲ, ಅದು ಗಟ್ಟಿಯಾಗಿ ಕೂತಿತ್ತು. ಅದಕ್ಕೆ ಇದನ್ನು ಕಟ್ಟಿದ್ರು, ಆ ಕಟ್ಟು ಬಿಟ್ಟಲಿಲ್ಲ ಅದರಿಂದ, ಅಥವಾ ಲಂಗರು ನೆತ್ತಿ ಒಳಗಡೆ ಹಾಕ್ಕೊಳ್ಳಿಲ್ಲ ಅದರಿಂದ ದೋಣಿ ಅಲ್ಲೇ ಇತ್ತು. ಇವರು ಪ್ರಯತ್ನ ಮಾಡಿದ್ದೆಷ್ಟೋ ಅಷ್ಟೇ, ಮುಂದೆ ಹೋಗಲಿಲ್ಲ. ಈ ಮೋಹ ಆಸಕ್ತಿ ಅಂತ ಹೇಳ್ತಕ್ಕಂಥದ್ದನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಂಡಾಗ ಏನಾಗುತ್ತೆ ಗೊತ್ತಾ? ಸಾಧನೆ ಮಾಡಿ ಮಾಡಿ ಮಾಡಿ, ಜಪ ಮಾಡಿ ಮಾಡಿ ಮಾಡಿ, ಯೋಗ ಮಾಡಿ ಮಾಡಿ, ಧ್ಯಾನ ಮಾಡಿ 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 ಅಲ್ಲೇ ಇರ್ತಾರೆ ಅವರು. ಮನಸ್ಸಿನಲ್ಲಿ ಇರತಕ್ಕಂಥ ಆ ಮೋಹವನ್ನು ಕತ್ತರಿಸಿಕೊಳ್ಳುವುದಕ್ಕೆ ಕಷ್ಟಪಡಬಾರ್ದು, ಕಷ್ಟಪಡಬಾರ್ದು. ಬಹಳ ಜನ ಹೇಳ್ತಾರೆ ಸ್ವಾಮೀಜಿ ನೀವೇನು ಸನ್ಯಾಸಿಗಳು ಹೇಳ್ತೀರಿ, ಎಲ್ಲ ಕತ್ತರಿಸ್ಕೊಂಡು ಬಂದಿದ್ದೀವಿ ನಾವು ಅಂತಂದ್ಬಿಟ್ಟು ನೀವು ಹಾಗೆ ಮಾಡಿ ಅಂತ ಹೇಳ್ತೀರಿ, ನಾವು ಕತ್ತರಿಸ್ಕೊಂಡಿದ್ದೀವಿ ನಿಮಗೂ ಹಗುರ ಆಗುತ್ತೆ ನೀವು ಕತ್ತರಿಸ್ಕೊಳ್ಳಿ ಅಂತ. ಹೆಚ್ಚು ಕಡಿಮೆ ನಮ್ಮನ್ನು ಅವರು ಬಾಲ ಕತ್ತರಿಸಿದ ನರಿಗೆ ಹೋಲಿಸ್ಬಿಡ್ತಾರೆ. ನರಿ ಅದು ಏನೋ ಅಲ್ಲಿ ಇಲ್ಲಿ ಓಡಾಡುವ ಹೊತ್ತಿಗೆ ಎಲ್ಲೋ ಸಿಕ್ಕಾಕೊಂಡು ಯಾರೋ ಕಟ್ಟಿ ಹೊಡೆದ್ಬಿಟ್ರು, ಅದು ಕತ್ತರಿಸಿ ಹೋಯ್ತದು. ಕತ್ತರಿಸಿ ಹೋದಾಗ ಅದಕ್ಕೆ ಅವಮಾನ ಆಯಿತು. ಇನ್ನು ತನ್ನ ಜೊತೆಯವರು ಹೋಗಿ ಸೇರೋದು ಹೇಗೆ ಅಂತ ತುಂಬ ಚಿಂತೆ ಆಯಿತು. ಅದಕ್ಕೆ ಜೊತೆಯವರೆಲ್ಲರಲ್ಲೂ ಕೂಡ ಉದ್ದುದ್ದ ಬಾಲ ಸೋಗಿ ಅಂತ ಬಾಲ, ಭಾಳ ಚೆನ್ನಾಗಿರ್ತಕ್ಕಂಥ ಬಾಲ, ಬಾಲವೇ ಅದ್ರ ಗೌರವ ಅಂಥದ್ದು ತನಗಿಲ್ದಾಗ ಆಯ್ತಲ್ಲ, ಏನು ಮಾಡೋದು ಅಂತ ಒಂದು ಕಡೆ ಕೂತ್ಕೊಂಡು ಸ್ವಲ್ಪ ಯೋಚನೆ ಮಾಡ್ತಂತೆ. ನರಿ ಮೊದಲೇ ಬುದ್ಧಿ ಅದಕ್ಕೆ ಯೋಚನೆ ಮಾಡ್ತಾ ಇಲ್ವೋ, ಸರಿಯಾದ ಒಂದು ಉಪಾಯ ಹೊಳಿತು. ಊರಿಗೆ ಹೋದದ್ದೆ ಅಂದರೆ ಅದು ಕಾಡಿನೂರು ಕಾಡೇ ಅದ್ರದ್ದು ಊರು ಅಂತ ಇಟ್ಕೊಳ್ಳಿ. ಹೋದ ತಕ್ಷಣ ಬಾಕಿ ಉಳಿದ ಬಂದು ಬಳಗದವ್ರನ್ನೆಲ್ಲ ಕರೆಸಿ ಒಂದು ಸಣ್ಣ ವೇದಿಕೆಯನ್ನೇ ಅಂದರೆ ಎತ್ತರದ ಪ್ರದೇಶ ಅಲ್ಲಿ ಕುಳಿತುಕೊಂಡು ಒಂದು ಭಾಷಣವನ್ನು ಕೊಟ್ಬಿಡ್ತಂತೆ. ನೋಡಿ ಈ ಬಾಲ 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 ಅಂತ ನಮಗಿದೆಯಲ್ಲ ಎಷ್ಟು ಅಪಾಯ ಗೊತ್ತಾ. ಎಲ್ಲಾದರೂ ಹೋದರೆ ಸಿಕ್ಕಾಕೊಳ್ಳೋದು ನಾವು ಈ ಬಾಲದ ಮೂಲಕ. ಆದ್ದರಿಂದ ಈ ಬಾಲವನ್ನು ಕತ್ತರಿಸಿ ಹಾಕ್ಕೊಂಡು ಎರಡು ಪ್ರಯೋಜನ ಇದೆ. ಒಂದು ನಾವು ಸಿಕ್ಕಿ ಹಾಕ್ಕೊಳ್ಳೋದಿಲ್ಲ, ಇನ್ನೊಂದು ನನ್ನ ಭಾರ ಇದೆಯಲ್ಲ ಎಷ್ಟು ಕಡಿಮೆ ಆಗಿದೆ ಗೊತ್ತಾ. ಆದ್ದರಿಂದ ನೀವೆಲ್ಲರೂ ಕೂಡ ಕತ್ತರಿಸಿಕೊಳ್ಳಿರಿ. ಇದು ಸಾಮಾನ್ಯ ಹೇಳಿದ ಕತೆ ಅಲ್ಲ. ಇಸೋಫಾ ಇಸೋಫಾ ಅಂತ ಇದ್ದ ಬಹಳ ದೊಡ್ಡ ನೀತಿಜ್ಞ, ಅವನು ಬರೆದಂಥ ಕತೆ ಇದು. ಪುಟ್ಟ ಪುಟ್ಟ ಕಥೆಯಲ್ಲಿ ಬಹಳ ದೊಡ್ಡ ದೊಡ್ಡ ತತ್ವಗಳನ್ನು ಅವನು ಹೇಳಿದ್ದಾನೆ. ಅಂತೂ ನಾವು ಈ ಅನಾಸಕ್ತಿಯನ್ನು ಅಭ್ಯಾಸ ಮಾಡಿದ್ದು ಕೇವಲ ಹಗುರಾಗೋದಕ್ಕೋಸ್ಕರ ಮಾತ್ರ ಅಲ್ಲ, ನಿಜವಾಗಿಯೂ ಅದರಲ್ಲಿ ಆನಂದ ಇದೆ. ಆದರೆ ನೀವು ಒಂದೇ ಸಲತಿಗೆ ಕತ್ತರಿಸ್ಕೊಳ್ಳೋಕೆ ಸಾಧ್ಯವಾಗದೇ ಇರಬಹುದು, ನಿಧಾನಕ್ಕೆ ಕತ್ತರಿಸ್ಕೊಳ್ತಕ್ಕಂತಹ ಒಂದು ಪ್ರಯತ್ನ ಮಾಡಬೇಕು ಅಂತ ಶ್ರೀರಾಮಕೃಷ್ಣರು ಸನ್ಯಾಸಿಗಳಿಗೆ ಒಳಗೂ ಹೊರಗೂ ತ್ಯಾಗ, ಗೃಹಸ್ಥರಿಗೆ ಮನಸ್ಸಿನಿಂದ ತ್ಯಾಗ ಅಂತ, ಮನಸ್ಸಿನಲ್ಲೇ ತ್ಯಾಗ ಮಾಡತಕ್ಕಂಥದ್ದು. ಇದಕ್ಕೆ ವೈರಾಗ್ಯ ವೈರಾಗ್ಯ ಅಂತ ವೇದಾಂತಿಗಳು ಹೇಳ್ತಾರೆ. ಇಲ್ಲಿ ಸರ್ವಸಂಕಲ್ಪ ತ್ಯಾಗ ಅಂತ ಹೇಳ್ತಾರೆ. ನನ್ನ ಹತ್ರ ಒಬ್ಬ ಶ್ರೀಮಂತ ವ್ಯಕ್ತಿ ಬಂದು ಒಂದಾನೊಂದು ದಿನ ಪತ್ನಿ ಸಮೇತರಾಗಿ ಬಂದು, ಬಹಳ ರಿಟೈರ್ಡ್ ಮ್ಯಾನು ಇಂಜಿನಿಯರು, ಅವರು ಕೇಳಿದರು ಸ್ವಾಮೀಜಿ, ಅವಳು ಸ್ವತಃ ಆಧ್ಯಾತ್ಮಿಕ ಪ್ರೇಮ ಉಳ್ಳವರು, ಈಗ ರಿಟೈರ್ಡ್ ಬೇರೆ ಆಗಿದ್ದಾರೆ, ವಾಲಂಟರಿ ರಿಟೈರ್ಮೆಂಟ್ ತಗೊಂಡಿದ್ದಾರೆ. ಅವ್ರು ಕೇಳಿದರು ಸ್ವಾಮೀಜಿ, ವೈರಾಗ್ಯ ಅಂತ ಅನ್ನೋದನ್ನು ಹೇಗೆ ಬೆಳೆಸ್ಕೊಳ್ಳೋದು ಅಂತ. ನಾನೇನು ತಾನೇ ಹೇಳಬಲ್ಲೆ, ಕಾಡಿಗೆ ಹೋಗಿ ಅಂತ ಹೇಳಲೆ, ನಮ್ಮ ತರಹ ಸನ್ಯಾಸಿಯಾಗಿ ಅಂತ ಹೇಳಲೆ, ಕಷ್ಟ. ಅವರಷ್ಟು ಬೇಗ ಸಂಸಾರವನ್ನು ತ್ಯಾಗ ಮಾಡಿ ಸನ್ಯಾಸಿಗಳಾಗುವಂಥ ಸ್ಥಿತಿಯಲ್ಲಿ ಇರಲಿಲ್ಲ. ಆದರೂ ಕೂಡ ಅವರು ಈಗ ವೈರಾಗ್ಯದ ಬಗ್ಗೆ ತಿಳಿದುಕೊಳ್ಳಬೇಕಾಗಿದೆ ಅಂತ ಉತ್ಸಾಹವನ್ನು ತೋರಿದ್ದಾರೆ. ನಾನು ಅವ್ರನ್ನ ಹಾಗೂ ಹೀಗೂ ನೋಡಿದೆ, ಅತ್ತ ಇತ್ತ ನೋಡಿದೆ. ಆಮೇಲೆ ಅವರ ಕೈನಲ್ಲಿ ಒಂದು ಸುಂದರವಾದಂಥ ವಾಚಿತ್ತು. ನಾನು ಉತ್ತರ ಕೊಡೋದ್ರ ಬದಲಿಗೆ ಅವರಿಗೆ ಹೇಳಿದೆ, ನಿಮ್ಮ ವಾಚ್ ಭಾಳ ಚೆನ್ನಾಗಿ ಕಾಣ್ತಾ ಇದೆಯಲ್ಲ, ಇಲ್ಲಿ ಕೊಡಿ ನೋಡೋಣ ಅಂತ ಕೊಟ್ರು. ವೈರಾಗ್ಯಕ್ಕೆ ಉತ್ತರ ಕೊಡ್ತಕ್ಕಂಥವನು ಅವ್ರ ಕೈಯಿಂದ ಇರ್ತಕ್ಕಂಥ ವಾಚನ್ನ ಆಮೇಲೆ ಕೈಗೆ ತಗೊಂಡು ಹಾಗೆ ನೋಡಿದೆ ಹೀಗೆ ನೋಡಿದೆ, ಭಾಳ ಚೆನ್ನಾಗಿದೆಯಪ್ಪ, ಎಷ್ಟು ಶ್ರೀಮಂತರು ಅಂತಂದಮೇಲೆ ಒಳ್ಳೆ ವಾಚ್ ಅಲ್ಲದೆ ಇನ್ನೇನು ಸಾಮಾನ್ಯದ ಕಟ್ತಾರಿಗೆ ನೋಡಿದೆ. ಆ ಬಳಿಕ ನಾನು ಅದನ್ನು ಜೇಬಿಗೆ ಹಾಕ್ಕೊಂಡ್ಬಿಟ್ಟೆ. ಅವರಿಗೆ ಹೇಳಿದೆ, ನೋಡಿ ಇದು ನನಗೆ ಇರಲಿ, ಭಾಳ ಚೆನ್ನಾಗಿದೆ ಇದು ಅಂತ. ಆಗಲಿ ಸ್ವಾಮೀಜಿ ಅಂತ ಹೇಳಿದರು. ಯಾಕೆಂದರೆ ಅವರಿಗೆ ನನ್ನ ಮೇಲೆ ಒಂದು ಭಕ್ತಿ ಕೂಡ ಇತ್ತು, ವಿಶ್ವಾಸ ಇತ್ತು, ಭಾಳ ಒಳ್ಳೆ ಜನ ಕೂಡ. ಆಗಲಿ ಸ್ವಾಮೀಜಿ ಇಟ್ಕೊಳ್ಳಿ ಅಂತ. ಅದೆಲ್ಲ ಸರಿಯೇ, ಇಲ್ಲಿ ಇಲ್ಲಿ ಎದೆಯೊಳಗೆ ಏನು ಆಗ್ತಾ ಇಲ್ವಾ, ಈ ಸ್ವಾಮಿಗಳು ಪರವಾಗಿಲ್ವೇ, ವೈರಾಗ್ಯ ಏನು ಅಂತ ಕೇಳಿದರೆ ವಾಚ್ ತಗೊಂಡು ಜೇಬಿಗೆ ಹಾಕೊಂಡ್ಬಿಟ್ರಲ್ಲ, ಅಲ್ಲದೆ ನಾನು ವಾಚ್ ಹೋಯ್ತಲ್ಲ ಅಂತ, ನಿಮಗೇನು ಒಳಗಡೆ ಸಂಕಟ ಗಿಂಟ ಆಗ್ತಾ ಇಲ್ವಾ. ಏನಿಲ್ಲ ಸ್ವಾಮೀಜಿ, ಏನಿಲ್ಲ, ಖಂಡಿತ ನೀವು ಇಟ್ಕೊಳ್ಳಿ ಸ್ವಾಮೀಜಿ ಅಂತ ಹೇಳಿದರು ಅವರು. ನೋಡಿದ್ರಾ, ಇದೆ ವೈರಾಗ್ಯ ಅಂದರೆ. ವೈರಾಗ್ಯ ಅಂದರೆ ಏನಂತ ಅರ್ಥ ಆಯ್ತಾ, ನಿಮ್ಮ ಸಾಮಾನು ಒಂದು ಕಳೆದು ಹೋಯಿತು ಅಂತ ಹೇಳಿದರೆ, ಯಾವುದಾದ್ರೂ ಕಿತ್ಕೊಂಡ್ರು ಅಂತ ಹೇಳಿದರೆ ನಿಮಗೆ ದುಃಖ ಆಗಬಾರ್ದು, ಯಾಕೆಂದರೆ ನಿಮ್ಮದು ಅಂತ ಹೇಳ್ತಕ್ಕಂಥದ್ದು ಏನೂ ಇಲ್ಲ. ಇಷ್ಟು ತಿಳ್ಕೊಂಡ್ರೆ ನಿಮ್ಮಲ್ಲಿ ವೈರಾಗ್ಯ ಅಂತ ಹೇಳ್ತಕ್ಕಂಥದ್ದು ಚೆನ್ನಾಗಿ ಪ್ರಕಟಗೊಂಡಿದೆ ಅಂತ ಅರ್ಥ ಅಂತ. ಆಮೇಲೆ ಹಾಗೆ ಅದು ಇದು ಮಾತನಾಡ್ತಾ ಒಂದು ಅರ್ಧ ಗಂಟೆ ಆಯಿತು, ಅವರು ಹೊರಟು ನಿಂತರು. ಅವರು ಹೊರಟು ನಿಂತಾಗ ನಾನು ಅವ್ರ ವಾಚನ್ನು ಅವ್ರಿಗೆ ಕೊಡೋದಕ್ಕೆ ಹೋದೆ. ತಗೊಳ್ಳಿ ನಿಮ್ಮ ವಾಚ್ ಅಂತ. ಅಯ್ಯೋ ಬೇಡ ಸ್ವಾಮೀಜಿ, ನೀವೇ ಇಟ್ಕೊಳ್ಳಿ ಅಂತ ಹೇಳಿದರು. ನಾನು ಆಗ ಹೇಳಿದೆ ಅವರಿಗೆ, ನಿಮ್ಮ ವೈರಾಗ್ಯ ಪೂರ್ಣವಾಯ್ತು ಈಗ ಅಂತ. ಯಾವಾಗ ನಾನು ಕೊಡೋದಕ್ಕೆ ಹೋದರೂ ಕೂಡ ನೀವು ಬೇಡ ಅಂದರೂ ಪೂರ್ಣ ಆಯ್ತಪ್ಪ, ಹೋಗಿ ನೀವೇನು ಅಂತ. ಆಮೇಲೆ ಅವ್ರು ಹೋದ ಮೇಲೆ ಆ ವಾಚ್ ಏನಾಯಿತು ಅಂತ ಈಗ ನಿಮ್ಮ ಪ್ರಶ್ನೆ. ನಾನು ಅದನ್ನು ನಮ್ಮ ಯುವಕ ಸಂಘದ ಹುಡುಗರು ನಮ್ಮ ಆಶ್ರಮದಲ್ಲಿ ಬಹಳಷ್ಟು ಸೇವಾ ಕಾರ್ಯಗಳನ್ನೆಲ್ಲ ಮಾಡ್ತಾರೆ, ಅದರೊಳಗೆ ವಾಚನ್ನು ಕೊಂಡ್ಕೊಳ್ಳೋಕೆ ಸಾಧ್ಯ ಇಲ್ದಿರತಕ್ಕಂಥ ಒಬ್ಬ ಹುಡುಗನ, ಒಳ್ಳೆ ಹುಡುಗನನ್ನು ಸಾಕಷ್ಟು ಸೇವೆ ಮಾಡ್ತಕ್ಕಂಥ ಹುಡುಗನನ್ನು ಆರಿಸಿಕೊಂಡು ಅವನಿಗೆ ಅದನ್ನು ಬಹುಮಾನವಾಗಿ ಕೊಟ್ಟೆ. ಯಾಕೆ, ನನ್ನ ವೈರಾಗ್ಯವನ್ನು ನಾನು ಕಾಪಾಡಿಕೊಳ್ಳೋದು ಬೇಡವೇ? ಇಷ್ಟೇ ವೈರಾಗ್ಯ ವೈರಾಗ್ಯ ಅಂತ ಹೇಳಿದರೆ ಶ್ರೀರಾಮಕೃಷ್ಣ ಬಹಳ ಸ್ವಾರಸ್ಯಕರವಾದ ರೀತಿಯಲ್ಲಿ ಹೇಳಿದ್ದಾರೆ. ಭಗವಂತನನ್ನು ಅನುರಾಗದಿಂದ ಕಾಣು, ಅನುರಾಗವೆಲ್ಲ ಭಗವಂತನ ಕಡೆಗಿರಲಿ, ವಿಷಯ ವಸ್ತುಗಳ ಕಡೆಗೆ ಅನಾಸಕ್ತಿ ಇರಲಿ, ವಿರಾಗ ಇರಲಿ, ಇದೇ ವೈರಾಗ್ಯ ಅಂತ. ಹೀಗೆ ಸರ್ವ ಸಂಕಲ್ಪಗಳನ್ನು ತ್ಯಾಗ ಮಾಡಿದ ಮೇಲೆಯೇ ಯೋಗದಲ್ಲಿ ನೆಲೆಗೊಳ್ಳೋದಕ್ಕೆ ಸಾಧ್ಯ ಆಗತಕ್ಕಂಥದ್ದು ಅದನ್ನು ಪರೀಕ್ಷೆ ಮಾಡಿಕೊಳ್ಬೇಕು ಅಂತ. ಈಗ ಒಂದು ಪ್ರಶ್ನೆ ಹೇಳುತ್ತೆ, ಅಯ್ಯೋ ಇದನ್ನೆಲ್ಲ ಹೇಗೆ ಮಾಡಿಕೊಳ್ಳೋದು, ನಾವು ಯಾರಿದ್ದಾರೆ ನಮಗೆ ಸಹಾಯ ಮಾಡುವವರು, ನಮ್ಮ ಈ ಒಂದು ಮೋಹವನ್ನು ಹೋಗಲಾಡಿಸುವುದಕ್ಕೆ ಸಹಾಯ ಮಾಡುವವರು ಯಾರಿದ್ದಾರೆ ಅಂತ ಚಿಂತೆ ಉಂಟಾಗುತ್ತೆ. ನೋಡಿ, ಅದು ಕೃಷ್ಣನಿಗೆ ಗೊತ್ತಾಯ್ತು. ತಕ್ಷಣ ಹೇಳ್ತಾನೆ, ಉದ್ಧರೇದಾತ್ಮನಾತ್ಮಾನಂ ನಾತ್ಮಾನಮವಸಾದಯೇತ್ ಆತ್ಮೈವ ಹ್ಯಾತ್ಮನೋ ಬಂಧು ಆತ್ಮೈವರಿಪುರಾತ್ಮನಃ. ಅಂದರೆ ತನ್ನನ್ನು ತನ್ನಿಂದಲೇ ಉದ್ಧಾರ ಮಾಡಿಕೊಳ್ಳಬೇಕು, ತನ್ನನ್ನು ತಾನು ಕುಗ್ಗಿಸಿಕೊಳ್ಳಬಾರದು. ಯಾಕೆಂದರೆ ತನ್ನ ಬಂಧುವು ತಾನೇ, ತನ್ನ ಶತ್ರುವು ತಾನೇ. ಈ ಮಾತಿನ ವಿವರಣೆಯನ್ನು ಇನ್ನಷ್ಟು ಮುಂದೆ ಕೊಡಲಿಕ್ಕಿದ್ದಾನೆ ಅವನು. ಸ್ವಯಂ ಶ್ರೀಕೃಷ್ಣ ಪರಮಾತ್ಮನೇ ಹೀಗೆ ಹೇಳ್ತಾ ಇದ್ದಾನೆ, ಭಗವಂತನೇ ಹೇಳ್ತಾ ಇದ್ದಾನೆ, ನಿನ್ನ ನೀನು ಉದ್ಧರಿಸಿಕೋ ಅಂತ. ಆದರೆ ಅದೇ ಶ್ರೀಕೃಷ್ಣನೇ ಬೇರೆ ಕಡೆ ಹೇಳಿದ್ದಾನೆ, ನಿನ್ನನ್ನು ನಾನು ಉದ್ಧರಿಸುತ್ತೇನೆ, ನನಗೆ ನೀನು ಶರಣಾದರೆ ನಾನು ನಿನ್ನನ್ನು ಉದ್ಧರಿಸುತ್ತೇನೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಿದ್ದಾನೆ. ಅವನು ಸಹಾಯಕ್ಕೆ ಬರ್ತಾನೆ. ಆದರೆ ಯಾವಾಗ ಅವನು ಸಹಾಯಕ್ಕೆ ಬರೋದು? ನಮಗೆ ನಾವೇ ಸಹಾಯ ಮಾಡಿಕೊಂಡಾಗ. ಗಾಡ್ ಹೆಲ್ಪ್ಸ್ ದೋಸ್ ಹೂ ಹೆಲ್ಪ್ ದೆಮ್ಸೆಲ್ವ್ಸ್. ಎಷ್ಟು ಅದ್ಭುತವಾದಂಥ ಮಾತದು, ಗಾಡ್ ಹೆಲ್ಪ್ಸ್ ದೋಸ್ ಹೂ ಹೆಲ್ಪ್ ದೆಮ್ಸೆಲ್ವ್ಸ್. ಸ್ವಪ್ರಯತ್ನ ಭಗವತ್ ಕೃಪೆ, ಇದು ಒಟ್ಟೊಟ್ಟಿಗೆ ಹೋಗುತ್ತಿರುತ್ತದೆ. ಎಲ್ಲರೂ ನೆನಪಿಟ್ಕೊಂಡಿರಬೇಕಾದಂಥ ಅಂಶ, ಕೃಪೆಯ ಪರಮಾತ್ಮನ ಕೃಪೆ ಆದರೆ ಎಲ್ಲರೂ ಆಗ್ತದೆ ಅಂತ. ನಾವು ಸುಮ್ಮನೆ ಕೈ ಕಟ್ಕೊಂಡು ಕೂತ್ಕೊಂಡ್ರೆ, ಈ ಊಟ ಮಾಡುವಂಥ ವಿಷಯದಲ್ಲಿ ಪರಮಾತ್ಮನ ಕೃಪೆ ಆದರೆ ನಮಗೆ ಊಟ ಸಿಕ್ಕೇ ಸಿಗ್ತದೆ, ಊಟ ನಮ್ಮ ಬಾಯಿಗೆ ಬಂದೇ ಬರ್ತದೆ, ಹೊಟ್ಟೆ ತುಂಬುತ್ತದೆ ಅಂತ ನಾವ್ಯಾರದು ಕೂತ್ಕೊಳ್ತೀವ? ಅದೊಂದನ್ನು ನೆನಪಿಟ್ಕೊಂಡ್ರೆ ಸಾಕು, ನಮ್ಮ ಸ್ವಾರ್ಥಕ್ಕೆ ಬೇಕಾದಂತಹದ್ದೆಲ್ಲವನ್ನು ಕೂಡ ನಾವೇ ಪ್ರಯತ್ನಪಟ್ಟು ಗಳಿಸಿಕೊಳ್ಳುವಂತೆ, ಈ ಪರಮಾರ್ಥವನ್ನು ಕೂಡ ನಮ್ಮ ಸ್ವಪ್ರಯತ್ನದಿಂದಲೇ ಪ್ರಾರಂಭಿಸಬೇಕು. ಸ್ವಪ್ರಯತ್ನದಿಂದ ಪ್ರಾರಂಭಿಸಿದಾಗ ಕೃಪೆಯ ಮೂಲಕ ಅದು ಪರಿಪೂರ್ಣಗೊಳ್ಳುತ್ತದೆ. ಯಮೇ ವೈಷ ವರುಣುತೆ ತೇನ ಲಭ್ಯ, ಯಾವ ಉಪನಿಷತ್ತಿನಲ್ಲಿದೆ ಅದು? ಕಠೋಪನಿಷತ್ತು ಅಂತ ಒಂದಿದೆ. ಅದರಲ್ಲಿ ಯಾರನ್ನ ಪರಮಾತ್ಮ ಇವನಿಗೆ ನನ್ನ ದರ್ಶನ ಕೊಡುವುದಕ್ಕೆ ಯೋಗ್ಯನಾಗಿದ್ದಾನೆ ಅಂತ ಅವನು ತಿಳಿದುಕೊಳ್ಳುತ್ತಾನೋ, ಅವನಿಗೆ ಇವನು ಕೃಪೆ ಮಾಡ್ತಾನೆ, ಅವನನ್ನು ಇವನು ಆರಿಸಿಕೊಳ್ತಾನೆ, ತನ್ನ ದರ್ಶನ ಕೊಡುವುದಕ್ಕೆ ಅವನನ್ನು ಆರಿಸಿಕೊಳ್ಳುತ್ತಾನೆ. ಎಂಥ ಅದ್ಭುತವಾದಂಥ ಮಾತದು. ಶ್ರೀರಾಮಕೃಷ್ಣ ಬಹಳ ಸ್ವಾರಸ್ಯಕರವಾದಂಥ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಒಬ್ಬನೊಬ್ಬ ಬಡವ ಪ್ರಜೆ, ಆದರೆ ಬಹಳ ಒಳ್ಳೆಯವನು. ರಾಜನಿಗೆ ಅವನ ಮೇಲೆ ಸಂತೋಷವಾಗಿದೆ, ರಾಜನಿಗೆ ಅವನ ಮೇಲೆ ಸಂತೋಷವಾಗಿದೆ, ರಾಜನ ಮೇಲೂ ಕೂಡ ಅವನಿಗೆ ಬಹಳ ಸಂತೋಷ. ಆ ರಾಜನನ್ನು ಕರೆದು ಆತಿಥ್ಯ ಮಾಡಬೇಕು ತನ್ನ ಮನೆಯಲ್ಲಿ ಅಂತ ಅವನಿಗೂ ಕೂಡ ಇಷ್ಟ. ಆದರೆ ಮನೆಗೆ ಕರೆಸೋಣ ಅಂತ ಹೇಳಿದರೆ ಬಡವ ಅವನು. ಇವನು ರಾಜ, ರಾಜ ಮನೆಗೆ ಬರಬೇಕಾದ್ರೆ ಅವನಿಗೊಂದು ಸಿಂಹಾಸನ ಅಂತಿರಬೇಕು, ಅವನ ಪರಿವಾರದವರೆಲ್ಲ ಕುಳಿತುಕೊಳ್ಳೋದಕ್ಕೆ ಜಾಗ ಇರಬೇಕು. ಇಂಥ ಒಂದು ಸಂದರ್ಭದಲ್ಲಿ ಈ ಬಡವ ಅವನನ್ನು ಹೇಗೆ ತಾನೇ ಸ್ವಾಗತಿಸಿಯಾನು, ಹೇಗೆ ತಾನೇ ಉಪಚಾರ ಮಾಡ್ಯಾನು? ಆದರೆ ಶ್ರೀರಾಮಕೃಷ್ಣ ಹೇಳ್ತಾರೆ, ರಾಜನಿಗೆ ಅವನ ಮೇಲೆ ಪ್ರೀತಿ ಉಂಟಾಗಿದೆ, ಅದಕ್ಕೆ ಅಂತ ಹೇಳಿದರೆ ಆ ಪ್ರಜೆಗೂ ಕೂಡ ಈ ರಾಜನ ಮೇಲೆ ಬಹಳ ವಿಶ್ವಾಸ ಉಂಟಾಗಿದೆ ಅದಕ್ಕೋಸ್ಕರ. ಆದ್ದರಿಂದ ರಾಜ ಅವನ ಮೇಲೆ ಕೃಪೆ ಮಾಡಿಬಿಟ್ಟಿದ್ದಾನೆ. ಆ ಕೃಪೆ ಮಾಡಿದ ಪರಿಣಾಮವಾಗಿ ರಾಜ ಏನು ಮಾಡ್ತಾನೆ, ತನ್ನ ದೂತರಿಗೆಲ್ಲ ಹೇಳಿಬಿಟ್ಟು, ಮಂತ್ರಿಗಳಿಗೂ ಕೂಡ ಹೇಳಿ, ಆ ಮನೆಯನ್ನು ಅನಿಲಿರ್ತಕ್ಕಂಥ ಕಸವನ್ನೆಲ್ಲ ಗುಡಿಸಿ ಅದನ್ನು ಅಲಂಕಾರಗೊಳಿಸಿ ವಿಶಾಲವಾದ ಜಾಗವನ್ನು ಕೂಡ ಮಾಡಿಸಿ ಒಳಗಡೆ ಇವನ ಸಿಂಹಾಸವನ್ನು ತೆಗೆದುಕೊಂಡು ಹೋಗಿ ಇಡಿಸಿ ತನ್ನ ಪರಿವಾರದ ಅದಕ್ಕೂ ಕೂಡ ವ್ಯವಸ್ಥೆಯನ್ನು ಮಾಡಿಬಿಟ್ಟು ಅವರಿಗೆ ಊಟೋಪಚಾರಕ್ಕೂ ಅಥವಾ ಟಿಫನ್ಗೂ ಏನು ವ್ಯವಸ್ಥೆ ಮಾಡಿಸಿ ಆಮೇಲೆ ರಾಜ ಹೋಗ್ತಾನಂತೆ. ಗಂಭೀರವಾಗಿ ಹೋಗಿ ನಗ್ತಾ ನಗ್ತಾ ಅವನ ಸ್ವೀಕಾರವನ್ನು ಅವನ ಸ್ವಾಗತವನ್ನು ಸ್ವೀಕರಿಸ್ತಾನಂತೆ, ಅಲ್ಲಿ ಹೋಗಿ ಕುಳಿತುಕೊಳ್ತಾನಂತೆ, ಅವನಿಗೆ ಸಂತೋಷವನ್ನು ಉಂಟು ಮಾಡುತ್ತಾನೆ. ಎಷ್ಟು ಅದ್ಭುತವಾದ ಉದಾಹರಣೆ ನೋಡಿ ಇದು, ಎಷ್ಟು ಅದ್ಭುತವಾದ ಉದಾಹರಣೆ ನೋಡಿ ಇದು. ಆ ಪರಮಾತ್ಮ ಕೃಪೆ ಮಾಡಿದ ಅಂತ ಹೇಳಿದರೆ ನಮ್ಮ ಈ ಪುಟ್ಟ ಗುಬ್ಬಚ್ಚಿಯಂತಹ ಹೃದಯದ ಒಳಕ್ಕೆ ಅವನೇ ಬಂದುಬಿಡ್ತದೆ. ಕರಿಯು ಕನ್ನಡಿಯ ಕನ್ನಡಿಯೊಳಗೆ ಅಡಗಿದಂತಯ್ಯ ಅಂತನೂ ಆ ಬಸವಣ್ಣನವರ ಮಾತಿನಂತೆ, ಎಂತಹ ಪುಟ್ಟ ಕನ್ನಡಿಯೇ ಆದರೂ ಕೂಡ ಒಳಗಡೆ ಈ ಆನೆ ಆನೆ ಅಂತ ಹೇಳ್ತಕ್ಕಂಥದ್ದು ಪರಿಪೂರ್ಣವಾದ ರೀತಿಯಲ್ಲಿ ಹೇಗೆ ಪ್ರತಿಫಲಿಸ್ತದೋ ಆ ರೀತಿಯಲ್ಲಿ ನಮ್ಮ ಪುಟ್ಟ ಹೃದಯದಲ್ಲಿ ಆ ಪರಮಾತ್ಮ ಗೋಚರಿಸ್ತಾನೆ. ಎಲ್ಲ ಬಗೆಯ ವೈಭವವೂ ಕೂಡ ಅಲ್ಲಿ ವ್ಯಕ್ತವಾಗ್ತದೆ ಅಂತ. ಆದರೆ ಇದಕ್ಕೆ ಸ್ವಪ್ರಯತ್ನ ಬೇಕು, ನಾವು ಮನಸ್ಸು ಮಾಡಬೇಕು. ಶ್ರೀ ಕೃಷ್ಣ ಹೇಳ್ತಾ ಇದ್ದಾನೆ, ತನ್ನಿಂದ ತನ್ನ ಉದ್ಧಾರ, ತನ್ನಿಂದ ತನ್ನ ಉದ್ಧಾರ, ತನ್ನ ಮನಸ್ಸಿನಿಂದಲೇ ತನ್ನ ಮನಸ್ಸಿನ ಉದ್ಧಾರ. ನಮ್ಮ ಮನಸ್ಸು ಹೇಗಿದೆ ಅಂತ ಆಲೋಚನೆ ಮಾಡಬೇಕಾಗ, ನಮ್ಮ ಮನಸ್ಸು ಹೇಗಿರುತ್ತದೆ? ಒಳ್ಳೆ ಆಲೋಚನೆಗಳು ಬರುತ್ತವೆ, ಕೆಟ್ಟ ಆಲೋಚನೆಗಳು ಬರುತ್ತವೆ. ಒಳ್ಳೆ ಆಲೋಚನೆ ಹೇಗೆ ಬಂತು? ನಮ್ಮ ಮನಸ್ಸಿನಲ್ಲಿ ಒಂದಂಶ ಬಹಳ ಒಳ್ಳೆಯದು. ಕೆಟ್ಟ ಆಲೋಚನೆ ಹೇಗೆ ಬಂತು? ನಮ್ಮ ಮನಸ್ಸಿನಲ್ಲೇ ಒಂದಂಶ ಬಹಳ ಕೆಟ್ಟಿತ್ತು. ನಮ್ಮ ಮನಸ್ಸಿನಲ್ಲಿಯೇ ರಾಮ ಇದ್ದಾನೆ, ನಮ್ಮ ಮನಸ್ಸಿನಲ್ಲಿಯೇ ರಾವಣ ಇದ್ದಾನೆ. ನಮ್ಮ ಮನಸ್ಸೇ ಉಚ್ಚ ಮನಸ್ಸು, ನಮ್ಮ ಮನಸ್ಸೇ ನೀಚ ಮನಸ್ಸು, ಉಚ್ಚ ಮನಸ್ಸು ನೀಚ ಮನಸ್ಸು ಅಂತ ಹೇಳ್ತಕ್ಕಂಥದ್ದು ಎರಡು ಅಂಶ ಇರ್ತದೆ ಅಲ್ಲಿ. ಆದ್ದರಿಂದ ಆ ಉಚ್ಚ ಮನಸ್ಸು ಅಂತ ಹೇಳ್ತಕ್ಕಂಥದ್ದು ಉಚ್ಚ ಸ್ಥಿತಿಗೆ ಬಂದಾಗ ಒಳ್ಳೊಳ್ಳೆ ಆಲೋಚನೆಗಳನ್ನು ಮಾಡ್ತಾನೆ. ನೀಚ ಮನಸ್ಸು ಅಂತ ಹೇಳ್ತಕ್ಕಂಥದ್ದು ಮೇಲಕ್ಕೆ ಬಂದಾಗ ಅದು ನೀಚ ಆಲೋಚನೆಗಳನ್ನು ಮಾಡ್ತಾ ಇರ್ತದೆ. ಆದ್ರಿಂದಲೇನೇ ಮನುಷ್ಯ ಆಗಾಗ ಒಳ್ಳೇದು ಮಾಡ್ತಿರ್ತಾನೆ, ಆಗಾಗ ಕೆಟ್ಟದ್ದು ಮಾಡ್ತಾ ಇರ್ತಾನೆ, ಆಗಾಗ ಒಳ್ಳೆ ಮಾತಾಡ್ತಿರ್ತಾನೆ, ಆಗಾಗ ಕೆಟ್ಟ ಮಾತಾಡ್ತಾ ಇರ್ತಾನೆ. ಬಾಕಿ ಉಳಿದವ್ರು ಹೇಳ್ತಾರೆ ಅವತ್ತು ಭಾಳ ಒಳ್ಳೆ ಮಾತೆಲ್ಲ ಆಡಿದ್ರು, ಇವತ್ತು ಯಾತಕ್ಕೆ ಈ ಥರ ಇದೆ? ಇವನು ಕೂಡ ಮಾಡೋದಷ್ಟೇನೆ ಅಂತ ಅದು ಗೊತ್ತಿಲ್ಲ. ಪ್ರತಿಯೊಬ್ಬ ಮನುಷ್ಯನೂ ಕೂಡ ಜನ್ಮ ಜನ್ಮಾಂತರಗಳಲ್ಲಿ ಹೀಗೆ ಒಳ್ಳೆಯದು ಕೆಟ್ಟದ್ದು ಒಳ್ಳೆಯದು ಕೆಟ್ಟದ್ದನ್ನೆಲ್ಲ ಮಾಡ್ತಾ ಆಲೋಚನೆ ಮಾಡ್ತಾನೆ. ಆಲೋಚನೆ ಯಾಕೆ ನನ್ನಿಂದ ಈ ಥರ ಕೆಟ್ಟ ಕಾರ್ಯ ನಡೆಯಿತು, ಇದರ ಪರಿಣಾಮವಾಗಿ ದುಷ್ಪರಿಣಾಮವನ್ನು ಅನುಭವಿಸಬೇಕಾದಂತಹ ಪರಿಸ್ಥಿತಿ ಬಂತಲ್ಲ ಅಂತ ಆಲೋಚನೆ ಮಾಡ್ತಾನೆ. ಹಾಗೆ ತನ್ನ ಆ ಉಚ್ಚ ಮನಸ್ಸಿನ ಸಹಾಯದಿಂದ ನೀಚ ಮನಸ್ಸನ್ನು ಹತೋಟಿಗೆ ತಂದುಕೊಳ್ತಾನೆ. ಆ ನೀಚ ಮನಸ್ಸನ್ನು ಕೂಡ ತನ್ನ ಉಚ್ಚ ಮನಸ್ಸಿನಂತೆಯೇ ಮಾಡಿಕೊಳ್ತಾನೆ. ಆಗ ಅವನು ಉದ್ಧಾರವಾಗ್ತಾನೆ. ಈ ಮನಸ್ಸೇ ಎಲ್ಲಕ್ಕೂ ಕಾರಣ ಅಂತ ಹೇಳ್ತಕ್ಕಂತಹ ಮಾತನ್ನು ನೀವೆಲ್ಲರೂ ಕೇಳಿದ್ದೀರಿ. ಮನ ಏವ ಮನುಷ್ಯಾಣಾಂ ಕಾರಣಂ ಬಂಧಮೋಕ್ಷಯೋಹ. ಈ ಮನಸ್ಸನ್ನು ಸರಿ ಮಾಡಿಕೊಂಡ್ರಾಯ್ತು, ಸರಿ ಮಾಡಿಕೊಂಡ್ರಾಯ್ತು. ಅದನ್ನು ಸರಿ ಮಾಡಿಕೊಳ್ಳೋದಕ್ಕೋಸ್ಕರವೇ ಸಾಧು ಸಜ್ಜನರ ಸಂಘ ಮಾಡುವಂತಹದ್ದು, ಸದ್ಗ್ರಂಥಗಳ ಅಧ್ಯಯನ ಮಾಡುವಂತಹದ್ದು, ಪ್ರಾರ್ಥನೆ ಅದುಗಳನ್ನು ಮಾಡ್ತಕ್ಕಂಥದ್ದು. ಈ ಸುಲಭ ಉಪಾಯವನ್ನು ಶ್ರೀರಾಮಕೃಷ್ಣ ಮತ್ತೆ ಹೇಳಿ ಮನ ಮುಟ್ಟಿಸಿದ್ದಾರೆ. ಈ ಮನಸ್ಸು ಬಹಳ ಮುಖ್ಯ ಅಂತ ಹೇಳ್ತಕ್ಕಂಥ ಮಾತನ್ನು ವೈಷ್ಣವ ಗ್ರಂಥದಲ್ಲಿ ಅದು ಒಂದು ಮಾತು ಬರುತ್ತದೆ, ಬಹಳ ಸ್ವಾರಸ್ಯಕರವಾದಂಥ ಮಾತು. ನಿಮಗೆ ಗುರುಗಳು ಅನುಗ್ರಹ ಮಾಡಿರಬಹುದು, ನಿಮಗೆ ದೇವರು ಅಥವಾ ಅವತಾರ ಪುರುಷರು ಕೂಡ ಅನುಗ್ರಹ ಮಾಡಿರಬಹುದು, ನಿಮಗೆ ಸಾಧು ಸಂತರು ಕೂಡ ಅನುಗ್ರಹ ಮಾಡಿರಬಹುದು, ಆದರೆ ನಿಮ್ಮ ಮನಸ್ಸೇ ನಿಮಗೆ ಅನುಗ್ರಹ ಮಾಡದೇ ಇತ್ತು ಅಂತ ಹೇಳಿದರೆ ನಿಮಗೆ ಉದ್ಧಾರವಿಲ್ಲ ಅಂತ. ದೇವಸ್ಥಾನಗಳು ಕಡಿಮೆಯೇ, ಆಶ್ರಮಗಳು ಕಡಿಮೆಯೇ, ಸನ್ಯಾಸಿಗಳು ಕಡಿಮೆಯೇ, ಸದ್ಗ್ರಂಥಗಳು ಕಡಿಮೆಯೇ, ದುರಾಚಾರಗಳು ಕಡಿಮೆಯೇ, ಇಷ್ಟೆಲ್ಲ ಇದ್ದೂ ಕೂಡ ದುರಾಚಾರ ಹೇಗೆ ಉಳ್ಕೊಂಡಿತ್ತು ಅಂತ ಹೇಳಿದರೆ, ಯಾಕೆ ಉಳ್ಕೊಂಡಿತು? ಅವರವರ ಮನಸ್ಸಿನ ಅವರ ಅನುಗ್ರಹ ಅವರವರಿಗೆ ಆಗಿಲ್ಲ. ಆದರೆ ಯಾರ್ಯಾರ ಮನಸ್ಸಿನ ಅನುಗ್ರಹ ಅವರವರಿಗೆ ಆಗಿರುತ್ತದೆಯೋ ಅವರು ಸಜ್ಜನರ ಸಹವಾಸಕ್ಕೆ ಬರುತ್ತಾರೆ, ಸದ್ವಾಕ್ಯಗಳನ್ನು ಕೇಳುತ್ತಾರೆ, ಕೇಳಿದ್ದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ತಾರೆ, ಅದಕ್ಕನುಸಾರವಾಗಿ ನಡೆದುಕೊಳ್ತಾರೆ, ಅದಕ್ಕನುಸಾರವಾಗಿ ಉದ್ಧಾರವಾಗ್ತಾ ಇರ್ತಾರೆ. ಮೃತ್ಯುಶೈಯಲ್ಲಿ ಮಲಗಿದ್ದಂತಹ ಬುದ್ಧ ತನ್ನ ಶಿಷ್ಯರಿಗೆ ಒಂದು ಪ್ರಶ್ನೆಯನ್ನು ಹಾಕ್ತಾನೆ. ನಾನು ಹೊರಡ್ತಾ ಇದ್ದೇನೆ, ನಿಮಗೇನಾದರೂ ಅನುಮಾನ ಇದ್ದರೆ ಈಗಲೇ ಕೇಳಿ, ಆಮೇಲೆ ಪಶ್ಚಾತ್ತಾಪ ಪಡಬೇಡಿ ಅಂತ. ಆಗ ಅವನ ಪಟ್ಟದ್ದು ಶಿಷ್ಯ ಆನಂದ ಆನಂದ ಅಂತನೋನು ದುಃಖಾಕ್ರಾಂತನಾಗಿ, ಆನಂದ ದುಃಖಾಕ್ರಾಂತನಾಗಿ ಹೇಳ್ತಾನೆ, ನೀವು ಹೋದ ಮೇಲೆ ನಮ್ಮನ್ನು ನಡೆಸುವವರು ಯಾರು, ಮುನ್ನಡೆಸುವವರು ಯಾರು? ಆಗ ಬುದ್ಧ ಗಂಭೀರವಾಗಿ ಹೇಳ್ತಾನಂತೆ, ನಿಮಗೆ ನೀವೇ ಬೆಳಕಾಗಬೇಕು. ಬಿ ಎ ಲೈಟ್ ಅಂಟು ಯೋರ್ ಸೆಲ್ಫ್, ಬಿ ಎ ಲೈಟ್ ಅಂಟು ಯೋರ್ ಸೆಲ್ಫ್ಸ್, ನಿಮಗೆ ನೀವೇ ಬೆಳಕಾಗಬೇಕು. ಎಂಥ ಅದ್ಭುತವಾದಂಥ ಮಾತು ನೋಡಿ. ಶ್ರೀರಾಮಕೃಷ್ಣ ಒಂದು ಸ್ವಾರಸ್ಯಕರವಾದ ಕತೆ ಹೇಳ್ತಾರೆ. ಒಬ್ಬನೊಬ್ಬ ರಾಜ ತನ್ನ ಗುರುಗಳಿಗೆ ಒಂದೇ ಸವನ ಹೇಳ್ತಾ ಇದ್ದಾನೆ, ದಯವಿಟ್ಟು ನಮ್ಮನ್ನು ಈ ಮಾಯೆಯಿಂದ ಬಿಡಿಸಿಬಿಡಿ, ನಮ್ಮ ಮಾಯೆಯಿಂದ ಬಿಡಿಸಿಬಿಡಿ ಅಂತ. ಗುರುಗಳು ಅದಕ್ಕೆ ಒಳ್ಳೊಳ್ಳೆ ಮಾತುಗಳದ್ದೆಲ್ಲ ಹೇಳಿ ಯಾವ ಥರ ಮಾಯೆಯಿಂದ ಬಿಡುಗಡೆ ಹೊಂದಬೇಕು ಅಂತ ಹೇಳ್ತಕ್ಕಂಥ ಉಪಾಯಗಳದ್ದ ಹೇಳಿಕೊಡ್ತಾರೆ. ಆ ರಾಜ ಕೇಳೋದಷ್ಟೋ ಅಷ್ಟೇ, ಮರುದಿನ ಗುರುಗಳು ಬಂತು.